ಮಾನ್ಯರೇ, ನಿಮ್ಮ ಜೊತೆಯಲ್ಲಿ ಒಬ್ಬರು ಮಹಿಳೆಯವರು ಕೂಡ ಇದ್ದಾರೆ, ಅವರನ್ನು ನಾನು ಹೆಚ್ಚು ಬಹುಮಾನಿಸ್ತೇನೆ. ನಾವು ಈ ಕಾಸರಗೋಡು ಪ್ರದೇಶದಲ್ಲಿ ನಾನು ಹುಟ್ಟಿದ್ದು ಮಾತ್ರವಲ್ಲ, ನನ್ನ ತಂದೆ ಮನೆ, ನಮ್ಮ ಹಳ್ಳಿ ಕಟ್ಟಿನ ಪ್ರಕಾರ ಹುಟ್ಟಿದ ಮನೆ ತಂದೆ ಮನೆ ನಮ್ಮ ಶಾಶ್ವತ ಮನೆ ಅಲ್ಲ. ಹಾಗಾಗಿ ತಂದೆ ತೀರಿ ಹೋದರೂ ಕೂಡ ನನಗೆ ಇಲ್ಲಿ ಮನೆ ಬೇಕಾದೀತೋ ಎನ್ನುವ ಅಭಿಪ್ರಾಯ ಬಂದು ನಾನು ಕವಿತಾ ಕುಟೀರ ಅಂತ ಈ ಇದನ್ನು ಮಾಡಿದ್ದೇನೆ. ನನ್ನ ತಂದೆ ಮನೆ ಅಲ್ಲಿ ಆಚೆ ಕಡೆ ಉಂಟು, ತೋಟದ ಮಧ್ಯದಲ್ಲಿ ದೊಡ್ಡ ಮನೆ, ಪಿತೃರಾಜ್ಯದ ಮನೆ ತಂದೆಯದ್ದು. ಹಾಗಾಗಿ ನಾನು ತಂದೆ ತೀರಿ ಹೋದ ನಂತರ ನನಗೆ ತಂದೆ ಇರುವಾಗಲೂ ನಾನು ಮಂಗಳೂರಲ್ಲಿ ಹೋಗಿ ಸಂಸ್ಕೃತ ಮತ್ತು ಕನ್ನಡ ನಿರ್ಚಾನಲ್ಲಿ ಡಿಗ್ರಿ ಪಡೆದ ನಂತರ ಆ ಕಾಲದಲ್ಲಿ ಬ್ರಿಟಿಷರು ರಾಜ್ಯವಾಳುತ್ತಿದ್ದರಿಂದ ಇಂಗ್ಲೀಷ್ ಕಲಿಬೇಕಾಗಿ ಬಂದಿತ್ತು ಎನ್ನುವ ಅಭಿಪ್ರಾಯ ಬಂದು ನನಗೆ. ಬ್ರಿಟಿಷರು ಹೊರಟು ಹೋಗಲಿಕ್ಕೆ ಸಾಧಾರಣ ಸಿದ್ಧತೆ ಆಗಿದೆ, ಅವರನ್ನು ಹೊರ ಕಳಿಸಲಿಕ್ಕೆ ಅದು ಇದ್ದರು ಅವರು. ಆ ಕಾಲಕ್ಕೆ ಅವರು ಇರುವಾಗ ಇಂಗ್ಲೀಷ್ ಕಲಿಯದೇ ಇದ್ದರೆ ಅವರೊಡನೆ ಮಾತಾಡೋದು ಹೇಗೆ ಅಂಥೇಳಿ ನಾನು ಮಂಗಳೂರಿಗೆ ಹೋಗಿ ನನಗೆ ಕನ್ನಡ ಸಂಸ್ಕೃತ ಉಭಯ ಭಾಷೆಗಳಲ್ಲಿ ಒಳ್ಳೆಯ ಮಾರ್ಕು ಸಿಕ್ಕಿ ನಾನು ಡಿಗ್ರಿ ಪಡೆದರೂ ಕೂಡ ನಾನು ಮಂಗಳೂರಿಗೆ ಹೋಗಿ ಕಲಿತೆ. ಮಂಗಳೂರಿಗೆ ಹೋಗಿ ಕಲಿತ ನಂತರ ಸಾಮಾನ್ಯವಾಗಿ ಈ ಸಂಸ್ಕೃತ ಕನ್ನಡ ಡಿಗ್ರಿ ಪಡೆದವರು ಅವರು ಉಪಾಧ್ಯಾಯರಾಗುವುದೇ ಹೆಚ್ಚಿನ ಒಂದು ವಿಷಯ. ನಾನು ಅದಕ್ಕೆ ಹೋಗಲಿಲ್ಲ. ನಾನು ಮಂಗಳೂರಲ್ಲಿ ಪತ್ರಿಕೋದ್ಯಮಿಯಾದೆ. ಶಾರದಾ ಪ್ರೆಸ್ ಅಂತ ಒಂದು ಪ್ರೆಸ್ ಉಂಟಲ್ಲ, ಅಲ್ಲಿ ಸ್ವದೇಶಾಭಿಮಾನಿ ಅಂತ ಒಂದು ಪತ್ರಿಕೆ ಇತ್ತು. ಆ ಸ್ವದೇಶಾಭಿಮಾನಿ ಪತ್ರಿಕೆ ನಮ್ಮ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಪತ್ರಿಕೆ. ನನ್ನನ್ನು ಅದರಲ್ಲಿ ಉಪಸಂಪಾದಕನಾಗಿ ಸೇರಿಸಿಕೊಂಡರು. ನನಗೆ ಒಳ್ಳೆ ಬಹುಮಾನ, ಮರ್ಯಾದೆ, ಗೌರವ ಸಹ ಕೊಟ್ಟರು ಅವರು. ಯಾಕಂದರೆ ಅವರ ಗ್ರಹಿಕೆಯಲ್ಲಿ ನಾನು ಅಷ್ಟು ತಿಳುವಳಿಕೆ ಇದ್ದವನು ಅಂತ ಅವರ ಗ್ರಹಿಕೆ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಕಾಲದಲ್ಲಿ ನಾನು ಬರೆದದ್ದನ್ನು ಅವರು ಓದಿ ನೋಡುತ್ತಿದ್ದರು. ಪ್ರಕಟ ಮಾಡಬೇಕಾದ್ರೆ ನಾನು ಉಪಸಂಪಾದಕ, ಸಂಪಾದಕರು ಬೇರೆ ಅವರಲ್ಲಿ ಇದ್ದಾರೆ. ಆ ಸಂಪಾದಕರು ಒಬ್ಬರು ಕಾಮತ್, ಅವರು ನಾನು ಅಲ್ಲಿದ್ದಾಗ ಅವರು ಆಮೇಲೆ ನೋಡಲೇ ಇಲ್ಲ. ಯಾಕಂದ್ರೆ ನಾನು ಬರೆದದ್ದೆಲ್ಲ ಅತ್ಯಂತ ಉತ್ತಮವಾದಂಥ ಲೇಖನ ಎನ್ನುವ ಅಭಿಮಾನದಿಂದ ಅವರು ನಾನು ಬರೆದದ್ದನ್ನು ನೋಡದೆ ಅವರು ಪ್ರಸನ್ನ ಮುಖ್ಯಸ್ಥನಿಗೆ ಹೇಳಿದರು ನೀನು ಪ್ರಿಂಟ್ ಮಾಡು ಅಂತ. ಹಾಗೆ ನಾನು ಪ್ರಿಂಟ್ ಮಾಡಿದೆ. ಸ್ವದೇಶಾಭಿಮಾನಿ ಪತ್ರಿಕೆ ಪ್ರಾರಂಭದ ಕನ್ನಡ ಪತ್ರಿಕೆ ಮಂಗಳೂರಲ್ಲಿ. ಅದು ಬಹಳ ಪ್ರಚಾರ ಆಯಿತು, ಬಹಳ ಒಳ್ಳೆ ರೀತಿಯಲ್ಲಿ ಪ್ರಚಾರ ಆಯಿತು. ಕಾರಂತರ್ಯ ಮೊದಲಾದಂಥವರು ಬಹಳ ಗಣನೀಯವಾಗಿ ಅದನ್ನು ಹೊಗಳಿದರು. ಅದು ಪೇಪರಲ್ಲಿ, ಅಡೇ ಪೇಪರಲ್ಲಿ ಬಂತು. ಆಮೇಲೆ ಸ್ವಾತಂತ್ರ್ಯ ಸಿಗುತ್ತದೆ ಎನ್ನುವ ವಿಷಯ ಬಂತು. ಸ್ವಾತಂತ್ರ್ಯ ಸಿಕ್ಕುವಂಥದ್ದು ಅದು 1947 ಇಸವಿಯಲ್ಲಿ ಸ್ವಾತಂತ್ರ್ಯ ನಮಗೆ ಸಿಕ್ಕಿತಲ್ಲ. ಆಗ ನನಗೆ ಬೇಕಾದ ಎಲ್ಲ ಸೌಕರ್ಯಗಳು, ನನಗೆ ಬೇಕಾದ ಎಲ್ಲ ಅನುಕೂಲಗಳು ಮಂಗಳೂರಲ್ಲಿ ಇದ್ದರೂ ಕೂಡ ನಾನು ಕನ್ನಡ ಸಮ್ಮೇಳನ ಮಾಡಿಸಿದ್ದೇನೆ ಮಂಗಳೂರಲ್ಲಿ. ಉಡುಪಿಯಿಂದ, ಕುಂದಾಪುರದಿಂದ, ಬೆಂಗಳೂರಿಂದ, ಮೈಸೂರಿಂದ, ಧಾರವಾಡದಿಂದ ಎಲ್ಲ ಕನ್ನಡದ ಧುರೀಣರನ್ನು ಬರಮಾಡಿಕೊಂಡು ದೊಡ್ಡ ಕನ್ನಡ ಸಮ್ಮೇಳನ ಮಾಡಿಸಿದ್ದೇನೆ. ತುಳು ಸಮ್ಮೇಳನ ಮಾಡಿಸಿದ್ದೇನೆ, ಭಾರೀ ದೊಡ್ಡದು. ಮಂಗಳೂರು ಪೇಟೆಯಲ್ಲಿ ಅಷ್ಟು ದೊಡ್ಡ ಸಮ್ಮೇಳನವೇ ಆಗಲಿಲ್ಲ. ಹಾಗೆ ಮಾಡಿಸಿದ ಮೇಲೆ ಸ್ವಾತಂತ್ರ್ಯ ಬಂತು 47. ಆಗ ನಾನು ಪ್ರಶ್ನೋತ್ತರ ಹೇಳಿದೆ, ನನಗೆ ಇನ್ನು ಈ ಪ್ರಶ್ನಲ್ಲಿ ಇಲ್ಲಿ ಮಂಗಳೂರಲ್ಲಿ ಇರಲಿಕ್ಕೆ ಮನಸ್ಸಿಲ್ಲ. ಗಾಂಧೀಜಿ ಒಂದು ಸಂದೇಶ ಕಳಿಸಿದ್ದಾರೆ, ಯಾರು ದೇಶಕ್ಕಾಗಿ ಹೋರಾಟ ಮಾಡಲಿಕ್ಕೆ ಪೇಟೆ ಪಟ್ಟಣಗಳಲ್ಲೆಲ್ಲ ಬೇಕಾದಷ್ಟು ಕೆಲಸ ಮಾಡಿದರೋ ಅವರು ಅವರ ಗ್ರಾಮಗಳಿಗೆ ಹೋಗಬೇಕು. ನಾನು ಸ್ವಾತಂತ್ರ್ಯ ಸಿಗಲಿಕ್ಕೆ ಒಳ್ಳೆಯ ಪ್ರಯತ್ನ ಮಾಡಿದ್ದೇನೆ, ಅದರಿಂದ ಸ್ವಾತಂತ್ರ್ಯ ಸಿಕ್ಕಿತು. ನನಗೆ MLA MP ಆಗಬೇಕು ಅಂತ ಯಾರೂ ಗ್ರಹಿಸಲಿಕ್ಕೂಡುದು. ಅವರು ಅದನ್ನು ಬಿಟ್ಟು ಅವರ ಹಳ್ಳಿಗೆ ಹೋಗಿ ಹಳ್ಳಿಯ ಉದ್ಧಾರ ಕೆಲಸ ಆಗಬೇಕಾದ ಮುಖ್ಯ. ಯಾಕಂದರೆ ಹಳ್ಳಿ ಎನ್ನುವಂಥದ್ದು ನಮ್ಮ ರಾಷ್ಟ್ರದ ಪಂಚಾಂಗ, ಫೌಂಡೇಶನ್ನು. ಹಳ್ಳಿ ಫೌಂಡೇಶನ್ನ ಮೇಲೆ ರಾಷ್ಟ್ರವೆನ್ನುವ ಮಹಾ ಬಿಲ್ಡಿಂಗು ಆಗ್ತದೆ. ಹಾಗಿರುವಾಗ ಫೌಂಡೇಶನ್ ಗಟ್ಟಿಲ್ಲದಿದ್ದರೆ ಮೇಲಿನ ದೊಡ್ಡ ಮನೆ ಕೂಡ ಕುಸಿದು ಬಿದ್ದಿತ್ತು. ಹಾಗಾಗಿ ಅವರು ದೇಶದ ಸ್ವಾತಂತ್ರ್ಯಕ್ಕೆ ಪ್ರಯತ್ನ ಮಾಡಿದಂಥವರು. ಅದು ಸಂಪೂರ್ಣ ಒಳ್ಳೆಯದಾಗಬೇಕಾದರೆ ಅವರು ನಮಗೆ ಪವರ್ ಸಿಗಬೇಕು ಸ್ವಾತಂತ್ರ್ಯ ಬಂದ ನಂತರ ಅಂತ ಪೇಟೆಗೆ ಬಿರದೆ ಹಳ್ಳಿಗೆ ಹೋಗಿ ಹಳ್ಳಿ ದುಡಿಬೇಕು ಅಂತ ನನಗೆ ಅದು ಒಳ್ಳೆ ಇದಾಯಿತು. ನಾನು 67ನೇ ಇಸವಿ ಆ ಪ್ರಾರಂಭದ ದಿವಸವೇ ಇಲ್ಲಿಗೆ ಹೊರಟು ಬಂದೆ. ಇಲ್ಲಿ ಹೊರಟು ಬಂದು ಇಲ್ಲಿ ಈ ನೀವು ಬಂದಂಥ ಈ ಇದುಂಟಲ್ಲ ರೋಡ್ ಉಂಟಲ್ಲ, ಅದು ಕಾಲಲ್ಲಿ ನಡೀಲಿಕ್ಕೆ ಕಷ್ಟವಾಗುವ ರೀತಿಯ ಒಂದು ಹಳ್ಳಿಯ ದಾರಿ. ಕಾಲು ನಡೆಯುವಾಗಲೂ ಕಾಲಿಗೆ ಇದು ಆಗ್ತದೆ ಅಂಥದ್ದು. ಅದನ್ನು ಒಳ್ಳೆ ರೀತಿಯಲ್ಲಿ ಮಾರ್ಗ ಮಾಡಿಸಿದೆ. ಅದಕ್ಕೆ ಬೇಕಾಗಿದ್ದ ಆಚೆಗೆ ಒಂದು ಹೊಳೆ ಉಂಟು. ಆ ಹೊಳೆಗೆ ಶಂಕ ಹಾಕದಿದ್ದರೆ ತೊಂದರೆ ಅಂತೇಳಿ ಗವರ್ಮೆಂಟಿಗೆ ಹೋಗಿ ಗವರ್ಮೆಂಟಿನ ಮುಖ್ಯಸ್ಥರ ಹತ್ರ ಮಾತನಾಡಿ ಅದಕ್ಕೆ ಶಂಕ ಹಾಕಿಸಿದೆ. ಹಾಗೆ ಕುಂಬಡಾಜೆವರೆಗೆ ಎಲ್ಲ ದಾರಿಗಳಿಗೂ ಉತ್ತಮ ರೀತಿಯ ಮಾರ್ಗಗಳನ್ನು ನಾನು ಮಾಡಿಸಿದೆ. ಅದಕ್ಕೆ ಸರ್ಕಾರದ ಹಣವು ನನಗೆ ಆಗಾಗ ನಾನು ಕೇಳಿದಾಗ ಅವರು ಕೊಡ್ತಾಯಿದ್ರು. ನನ್ನನ್ನು ಪಂಚಾಯತ್ ಪ್ರೆಸಿಡೆಂಟ್ ಮಾಡಿ 12 ವರ್ಷ ನಾನು ಎಡೆಬಿಡದೆ ಈ ಗ್ರಾಮೋದ್ಧಾರ ಕೆಲಸ ಮಾಡಿದೆ. ಅದರಲ್ಲಿ ಒಂದು ಶಾಲೆಯಲ್ಲಿ ನನ್ನ ಮನೆಯ ಎದುರುಗಡೆ ದೊಡ್ಡ ಒಂದು ವಿದ್ಯಾಗಿರಿ ಅಂತ ಒಂದು ಶಾಲೆ ಉಂಟು. ಅದಕ್ಕೆ 6 ಗಂಟೆ ನಂತರ ಯಾರಾದರೂ ಆ ಕಡೆ ಹೋದರೆ ಗುಡಿಗವರನ್ನು ಹೊಡೆದು ಕೊರಳುತ್ತಾನೆ. 6 ಗಂಟೆಯವರೆಗೆ ಆಚೆಚೆ ಹೋಗ್ಬೋದು. ಆ ಗುಡ್ಡೆ ಖಾಲಿತ್ತು. ನನಗೆ ವಿಶ್ವಾಸವನ್ನು ಬಂಧ ಮಾಡಲಿಕ್ಕೆ ಏನು ಮಾಡಬೇಕಂಥೇಳಿ ನಾನು ಅಲ್ಲಿ ಒಂದು ಶಾಲೆ ತೆರೆದೆ. ಆ ಶಾಲೆಗೆ ನನ್ನ ಅಧ್ಯಾಪಕರು, ಪ್ರಾರಂಭದ ಅಧ್ಯಾಪಕರು ಪಂಜರಿಕೆ ಅಂತ ಭಟ್ರು ಅಂತ, ಅವರು ಕೊನೆವರೆಗೂ ನನ್ನ ಮೇಲೆ ಭಾಳ ಪ್ರೀತಿಸಿದ್ದವರು. ಅವರ ಹೆಸರಿಟ್ಟು ಅದಕ್ಕೆ ಅದನ್ನು ಹೈಜರ್ಮೆಂಟ್ರಿ ಶಾಲೆ ಮಾಡಿ ಅಲ್ಲಿ ತುಂಬ ಜನ ಸೇರಿದರು. ಅಲ್ಲಿ ಈಗ ಪೇಟೆಯಾಗಿದೆ, ಹುಡುಗನಿರಲ್ಲ ಯಾರೂ ಇರಲ್ಲ. ಆಮೇಲೆ ನಮ್ಮಲ್ಲಿ ಒಂದು ದೇವಸ್ಥಾನ ಉಂಟು, ಕುಂಟಿಕಾಣ ದೇವಸ್ಥಾನ. ಆ ದೇವಸ್ಥಾನದ ಹತ್ತಿರ ದೇವಸ್ಥಾನದವರೇ ಶಾಲೆ ಮಾಡಿದ್ದಾರೆ. ಆ ಶಾಲೆಗೆ ಹರಿಜನರನ್ನು ಬಿಟ್ಟು ಬಾಕಿಯವರನ್ನೆಲ್ಲ ಸೇರಿಸ್ತಿದ್ರು. ನಾನು ಅಲ್ಲಿಯೇ ಒಂದು ಪ್ರಾಚೀನ ದೇವಸ್ಥಾನ, ಅಲ್ಲಿಯೇ ಒಂದು ಹರಿಜನ ಶಾಲೆ ಮಾಡಿಸಿದೆ. 2 ಹರಿಜನ ಶಾಲೆಗಳನ್ನು ಮಾಡಿಸಿದೆ. ಆಮೇಲೆ ಹರಿಜನರಿಗೆ ಬೇಕಾದ ಉದ್ಯೋಗ ಕೊಟ್ಟೆ. ಈ ಊರಲ್ಲಿ ಒಳ್ಳೆಯ ಡಾಕ್ಟ್ರು ಇರಲಿಲ್ಲ. ಡಾಕ್ಟ್ರು ಇದ್ದರೂ ಕೂಡ ಅವರಿಗೆ ದುಡ್ಡು ಕೊಡಬೇಕು ಬೇಕಾದಷ್ಟು. ಹಾಗಾಗಿ ಧರ್ಮಾರ್ಥವಾಗಿ ಮದ್ದು ಮಾಡುವಂಥ ಡಾಕ್ಟ್ರು ಸಿಗಬೇಕು ಅಂತ ಪಂಚಾಯತಿನ ಮೂಲಕ ಫ್ರೀ ಟ್ರೀಟ್ಮೆಂಟ್ ಮಾಡತಕ್ಕಂಥ ಡಾಕ್ಟ್ರನ್ನು ನೇಮಕ ಮಾಡಿಕೊಂಡು ಕಣ್ಣಿನ ಮತ್ತು ಬ್ರೈನು ಇದೆಲ್ಲ ಈ ವಿಷಯಗಳಲ್ಲಿ ಎಕ್ಸ್ಪರ್ಟ್ ಇದ್ದವರನ್ನು ನೇಮಿಸಿದೆ. ಈಗಲೂ ಕೂಡ ಅವರು ಅಲ್ಲಿದ್ದಾರೆ. ಅವರಿಗೆ ಒಳ್ಳೊಳ್ಳೆ ಬಿಲ್ಡಿಂಗ್ ಕೂಡ ಈಗ ತಯಾರಾಯಿತು. 7 ವರ್ಷವೋ ಅಂತ ಕಾಣ್ತದೆ, ಅಥವಾ 12 ವರ್ಷವೋ. ನಾನು ಪಂಚಾಯತ್ ಪ್ರೆಸಿಡೆಂಟ್ ಆಗಿಯೂ ಹಳ್ಳಿಯ ಉದ್ಧಾರದ ಕೆಲಸ ಮಾಡಿ ಹಳ್ಳಿಯ ಗ್ರಾಮವನ್ನು ಚಂದ ಮಾಡಲಿಕ್ಕೆ ಹೋಗಿ ಚಂದ ಆಯಿತು ಗ್ರಾಮ. ಆಮೇಲೆ ನಾನು ಬಿಟ್ಟೆ, ನಾನು ರಿಟೈರ್ ಆದ ರೀತಿಯಲ್ಲಿ ಮನೆಯಲ್ಲಿ ಕೂತೆ. ಆಮೇಲೆ ರಿಟೈರ್ ನಿಜವಾಗಿ ಪ್ರಾಯದಲ್ಲೂ ರಿಟೈರ್ ನಾನು ಯಾವಾಗಲೂ ಕಂಟೆಸ್ಟೇ ಮಾಡಲಿಲ್ಲ. ಹೀಗೆ ಪೆರಡಾಲ ಗ್ರಾಮ ಎನ್ನುವಂಥ ಗ್ರಾಮ ನಾನು ಹುಟ್ಟಿದ ಊರಿನ ಗ್ರಾಮ. ನನ್ನ ತರವಾಡು ಮನೆ ಹಳೆ ಕಟ್ಟಿನ ಪ್ರಕಾರ ತರವಾಡು ಮನೆ ಮಂಜೇಶ್ವರ ಮಾಗನೆ ಹೇಳಿ ಉಂಟು ಕಯ್ಯಾರು. ನಮಗೆ ಕಯ್ಯಾರಿನಲ್ಲಿಯೂ ಅದರ ಈಚೆಗಿನ ಗ್ರಾಮ ಕುಂಡೇರಿಯಲ್ಲಿಯೂ 2 ಮನೆಗಳಿದ್ದವು ನಮಗೆ. ಈಗ ಅದನ್ನೆಲ್ಲ ಪಾಲನೆ ಮಾಡಿ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ. 2 ಮನೆಗಳು ಪ್ರಾರಂಭದಲ್ಲಿದ್ದವು. ಫಸಲಿಗುಂಪೆ ಬಲದಿಗೆ ಕಯ್ಯಾರು, ಎಡ ದಿಕ್ಕಿಗೆ ಕುಂಡೇರಿ ಮನೆ. ಆ 2 ಮನೆಗಳು ನಮಗೆ ಪ್ರಾರಂಭದಲ್ಲಿದ್ದವು. ಈಗ ಕಯ್ಯಾರ ಮನೆ ಉಂಟು, ಇದ್ದರೂ ಕೂಡ ಅದರ ಮೇಲೆ ಕೆಳಗೆ ಎಲ್ಲ ಯಾರ್ಯಾರಿಗೆ ಮಾರಾಟ ಮಾಡಿದ್ದಾರೆ. ನಾನು ಈಗ ಅಲ್ಲಿಗೆ ಹೋಗುವುದಿಲ್ಲ, ಕಯ್ಯಾರ ಮನೆಗೆ ಹೋಗುವುದೇ ಇಲ್ಲ. ನಾನು ಅದಕ್ಕೆ ಬೇಕಾಗಿ ಇಲ್ಲಿ ಕವಿತಾ ಕುಟೀರ ಅಂತ ಒಂದು ಮನೆ ಇದನ್ನು ಕಟ್ಟಿಸಿದೆ. ಕುಟೀರ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಗುಡಿಸಲಿಗೆ ಹೆಸರು. ಗುಡಿಸಲು ಅಂತ ಹೇಳಿದರೆ ಯಾರಾದರೂ ತಮಾಷೆ ಮಾಡಿದರು. ಸಂಸ್ಕೃತ ಗೊತ್ತಿಲ್ಲದವರಿಗೆ ಕುಟೀರ ಅಂತ ಮನೆ ಅಂತ ಅಲ್ಲಿ ತಿಳಿಸಿ ಅವರಿಗೆ ಮಾತಾಡಲಿಕ್ಕಿಲ್ಲ ಅಂತ ನಿಜವಾಗಿ ಯಾರೂ ಮಾತಾಡೋದಿಲ್ಲ. ನಾನು ಇಲ್ಲಿ ಕವಿತಾ ಕುಟೀರದಲ್ಲಿ ಇದ್ದೇನೆ. ಇಲ್ಲಿಗೆ ಅಖಿಲ ಕರ್ನಾಟಕದಿಂದಲೂ ಭಾರತ ದೇಶದಿಂದಲೂ ಅನೇಕರು ಬರ್ತಾರೆ. ಆಗಾಗ ಬಂದು ನಾನು ಕವಿ ಎನ್ನುವುದು, ನಾನು ಕನ್ನಡದ ಅಭಿಮಾನಿ ಎನ್ನುವಂಥದ್ದು, ಕನ್ನಡದಲ್ಲಿ ನನಗೆ ಬೇಕಾದ ಹಿಡಿತ ಉಂಟು, ಸ್ವಾಧೀನತೆ ಉಂಟು, ಅಭ್ಯಾಸ ಉಂಟು ಎನ್ನುವುದು ಗೊತ್ತಾಗಿ ಕನ್ನಡಿಗರು ಬಹಳ ನನ್ನನ್ನು ಮೆಚ್ಚಿದ್ದಾರೆ. ನಾನು ತುಳುವಿನಲ್ಲಿಯೂ ಕೂಡ ನಾನು ಅನೇಕ ಪುಸ್ತಕಗಳನ್ನು ಬರೆದಿದ್ದೇನೆ. ಎನ್ನಪ್ಪೆ ತುಳುವಪ್ಪೆ ಎನ್ನುವುದು ತುಳುವಿನಲ್ಲಿ ನಾನು ಬರೆದ ಪುಸ್ತಕ. ನನ್ನ ತಾಯಿ ತುಳುತಾಯಿ ಎನ್ನುವಂಥದ್ದು. ಹಾಗೆ ನಾನು ತುಳು ಕನ್ನಡ ಎರಡು ಭಾಷೆಗಳಲ್ಲಿ ಕವಿತೆ ಬರೀಲಿಕ್ಕೆ ಸಾಧ್ಯ ಇದ್ದು ಲೇಖನ ಬರೀಲಿಕ್ಕೆ ಸಾಧ್ಯ ಇದ್ದರೂ ಕೂಡ ಜನಕ್ಕೆ ಹೆಚ್ಚು ಕನ್ನಡದ ಅಭಿಮಾನ ಇರುವುದರಿಂದ ಕನ್ನಡದಲ್ಲಿ ಸುಮಾರು 50 ಹೆಚ್ಚು ಪುಸ್ತಕ ನಾನು ಬರೆದಿದ್ದೇನೆ. ಹಾಗೆ ಪುಸ್ತಕ ಬರೆದನ್ನು ಪ್ರಿಂಟ್ ಮಾಡಿದರು ಶಾರದಾ ಪ್ರೆಸ್ನವರು. ಆ ಶಾರದಾ ಪ್ರೆಸ್ ಬಹಳ ಪ್ರಸಿದ್ಧ ಪ್ರೆಸ್. ನಾನು ಇಲ್ಲಿ ಬಂದಾಗ ನನಗೆ ಸ್ವಲ್ಪ ಅಸೌಖ್ಯವಾಯಿತು. ಆ ಅಸೌಖ್ಯವಾದಾಗ ನಾನು ಪುನಃ ಮಂಗಳೂರಿಗೆ ಆ ಕ್ರಿಶ್ಚಿಯನ್ ಒಂದು ಇನ್ಸ್ಟಿಟ್ಯೂಷನ್ ಒಂದು ಆಸ್ಪತ್ರೆ ಉಂಟು ನೋಡಿ, ಆ ಆಸ್ಪತ್ರೆಗೆ ನಾನು ಟ್ರೀಟ್ಮೆಂಟಿಗೆ ಹೋದೆ. ಅಲ್ಲಿ ಸ್ವಲ್ಪ ದಿವಸ ಮಲ್ಕೊಳ್ಬೇಕು ಅಂತ ಹೇಳಿದರು. ನನ್ನ ತಾಯಿ ಕೂಡ ನನ್ನೊಟ್ಟಿಗೆ ಬಂದಿದ್ದರು, ಒಂದು ರೂಮ್ ಮಾಡಿ ನಾನು ಅಲ್ಲಿ ಒಂದು ಕೆಲವು ಒಂದು ತಿಂಗಳವರೆಗೆ ಇದ್ದೇನೋ ಸ್ವಲ್ಪ ಕಡಿಮೆ ಇದ್ದೇನೋ ಅಂತ ಗೊತ್ತಿಲ್ಲ, ಅಲ್ಲಿ ಇದ್ದೆ. ಅಲ್ಲಿ ಇದ್ದಾಗ ನನಗೆ ಒಳ್ಳೆ ಟ್ರೀಟ್ಮೆಂಟು ಅವರು ಮಾಡಿದರು. ಯಾಕಂದರೆ ನಾನು ಕವಿ ಎನ್ನುವುದು ಆಗಲೇ ಪ್ರಸಿದ್ಧವಾಗಿತ್ತು, ನಾನು ಒಳ್ಳೆ ಪ್ರಸಿದ್ಧ ಕವಿ ಅಂತ ಲೇಖಕ ಅಂತ ಅವರಿಗೆಲ್ಲ ಗೊತ್ತಿತ್ತು. ನನಗೆ ಟ್ರೀಟ್ಮೆಂಟ್ ಮಾಡಿದವರು ಒಬ್ಬರು ಗೌಡ ಸಾರಸ್ವತರು, ಅವರು ಹೇಗಿದ್ದರು ನಮ್ಮ ಊರವರವರು ಕಾರ್ಕಳದವರು. ನನಗೆ ಟ್ರೀಟ್ಮೆಂಟ್ ಮಾಡಿ ಅವರು ಹೋಗುವವರು ನಿಂತು ಟ್ರೀಟ್ಮೆಂಟ್ ಮಾಡಿ ಆಮೇಲೆ ನನಗೆ ಗುಣವಾದ ನಂತರ ಅವರ ಅಲ್ಲಿಂದ ಬಿಟ್ಟು ಅವರ ಊರಿಗೆ ಹೋದರು. ನನಗೆ ಗುಣವಾಯಿತು, ನನಗೆ ಗುಣವಾಗಿ ನಾನು ಊರಿಗೆ ಬಂದೆ. ಆಮೇಲೆ ನನಗೆ ವಿಶೇಷ ಏನೂ ಆಗಲಿಲ್ಲ. ಇವತ್ತು ಕೂಡ ನನ್ನ ಶರೀರದಲ್ಲಿ ರೋಗ ಎನ್ನುವುದೇ ಇಲ್ಲ, ಅದು ಆ ಟ್ರೀಟ್ಮೆಂಟಿನದು. ನನಗೆ ಆ ಟ್ರೀಟ್ಮೆಂಟ್ ಆಗುವಾಗ ಶಾರದಾ ಪ್ರಶ್ನ ಕಾಮತ್ ಅಂತ ಒಬ್ಬರು ಮ್ಯಾನೇಜರು, ಅವರೇ ಪ್ರಾಪ್ರೈಟರ್ ಕೂಡ, ಅವರು ಆಸ್ಪತ್ರೆಗೆ ಬಂದು ನನಗೆ 2,000 ನಾನು ಅಲ್ಲೇ ಉದ್ಯೋಗ ಬಿಟ್ಟಿದ್ದೇನೆ, 2,000 ನನಗೆ ಕೊಟ್ಟು ಹೋದರು ನನ್ನ ಟ್ರೀಟ್ಮೆಂಟಿಗೆ. ಅಷ್ಟು ಕೂಡ ಪ್ರೀತಿ ನನ್ನ ಮೇಲೆ ಆಯಿತು. ನಾನು ಮತ್ತೆ ಇಲ್ಲಿಯೇ ಇದ್ದೆ. ಇಲ್ಲಿ ಇದ್ದು ಹಳ್ಳಿಯ ಇದನ್ನು ಹಳ್ಳಿಯ ಕೆಲಸಗಳನ್ನು ಉದ್ಧಾರ ಕೆಲಸಗಳನ್ನು ಮಾಡ್ತಾ ಇದ್ದೆ. ಸುಮಾರು 12 ಇಲ್ಲಿ ರೋಡ್ ಇಲ್ಲದಲ್ಲಿ ರೋಡುಗಳನ್ನು, ರಸ್ತೆಗಳಿಂದ ರಸ್ತೆಗಳನ್ನು, ಶಾಲೆಗಳಿಲ್ಲದಲ್ಲಿ ಶಾಲೆಗಳನ್ನು, ಮಾರ್ಗಗಳು ಇಲ್ಲದಲ್ಲಿ ಮಾರ್ಗಗಳನ್ನು ಎಲ್ಲ ಮಾಡಿಸಿಕೊಂಡು 12 ನಾನಿದ್ದು, ನಾನು ಪಂಚಾಯತ್ ಪ್ರೆಸಿಡೆಂಟ್ ಆಗಬೇಕಂತ ಊರವ್ರು ಹೇಳಿದೆ. ಪಂಚಾಯತ್ ಪ್ರೆಸಿಡೆಂಟ್ ಆಗಿ 12 ಅಂತ ರಿಟೈರ್ ಆದೆ. ಆಗ ನನ್ನ ಪಂಚಾಯತಿಗೂ ನನಗೂ ಸೆಂಟ್ರಲ್ ಗೌರ್ಮೆಂಟಿಂದ ಪ್ರಶಸ್ತಿ ಬಂತು, ಕೇಂದ್ರ ಸರ್ಕಾರದಿಂದ. ಬದಿರಕ ಪಂಚಾಯತು ಇಡೀ ರಾಷ್ಟ್ರದಲ್ಲಿ ಅತ್ಯುತ್ತಮವಾದ ಪಂಚಾಯತು ಅಂತ ರೆಕಾರ್ಡು ಸರ್ಟಿಫಿಕೇಟ್ ಬಂತು ನನಗೆ. ನನಗೆ ಅದು ಒಂದು ಸಂತೋಷದು. ನಾನು ಹಳ್ಳಿಗೆ ಹೋಗಿ ಹಳ್ಳಿಯ ಪಂಚಾಯತ್ನಲ್ಲಿ ಕೆಲಸ ಮಾಡಿ ಭಾರತ ಸರ್ಕಾರವೇ ನನ್ನ ಆಡಳಿತ ಒಳ್ಳೆಯದು ಅಂತ ಹೇಳಿಕೊಂಡು ಟ್ರೀಟ್ಮೆಂಟ್ ಮಾಡಿದ್ದು ನನಗೆ ಒಂದು ಅಭಿಮಾನ. ನಾನು ಸಂತೋಷ ಅದನ್ನು ಪ್ರಕಟ ಮಾಡಲಿಲ್ಲ ಎಲ್ಲಿ, ಯಾರ ಹತ್ರ ಕೂಡ ಬಂದವ್ರ ಹತ್ರ ಹೇಳಿದೆ. ನನಗೆ ರಿಟೈರ್ ಆಗುವಾಗ ಬಂದಿದೆ ಪಂಚಾಯತಿಂದ ರಿಟೈರ್ ಆಗುವ ಪಂಚಾಯತಿಗೆ ಒಂದು ಪ್ರಾಯ ಉಂಟು ನೋಡಿ. ಆ ಪ್ರಾಯಕ್ಕಿಂತ ಹೆಚ್ಚು ಪಂಚಾಯತ್ ಪ್ರೆಸಿಡೆಂಟು ಪಂಚಾಯತ್ ಮೆಂಬರ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ರಿಟೈರ್ ಆದ ದಿವಸವೇ ಬಂದಿದೆ ನನಗೆ ಅತ್ಯುತ್ತಮವಾದ ಪ್ರೆಸಿಡೆಂಟು, ಅವರಿಗೆ ರಾಷ್ಟ್ರ ಪ್ರಶಸ್ತಿ ಪಂಚಾಯತ್ನಿಂದ, ಪಂಚಾಯತ್ನ ಆಡಳಿತ ಒಳ್ಳೆಯದಾದದ್ದೇ ಕೊಟ್ಟಾಗಿದೆ ಅಂತ ಬಂತು. ಹೀಗೆ ನಾನು ಹೋದಲ್ಲೆಲ್ಲ ಆದಷ್ಟು ದುಡಿಮೆ. ಕಾಸರಗೋಡು ಪ್ರಾಚೀನ ಕಾಲದಲ್ಲಿ ಕರ್ನಾಟಕ, ಅಲ್ಲಿ ಕನ್ನಡಿಗರು ತುಳುವರು ಹೆಚ್ಚು ಮಂದಿ ಇದ್ದರು, ಮಲಯಾಳಿಗಳು ಅಷ್ಟು ಇರಲಿಲ್ಲ, ಭಾಳ ಕಡಿಮೆ. ಮಲಯಾಳಿಗರು ಇದ್ದರೆ ಈ ಮಣಿಯಾಣಿಗಳು ಅಂತ ಇದ್ದಾರಲ್ಲ ಒಂದು ಕಮ್ಯುನಿಟಿ, ಅವರು ಇಲ್ಲಿ ಕೇರಳಕ್ಕೆ ಹತ್ತಿರ ಆದ್ದರಿಂದ ಮಲಯಾಳ ಮಾತಾಡ್ತಿದ್ರು. ಮಂಗಳೂರಿಗೆ ಹೋದರೆ ಅವರು ತುಳು ಮಾತಾಡೋರು. ಅಂಥವರಿದ್ದು ಕಾಸರಗೋಡು ಎನ್ನುವುದೇ ಒಂದು ಕನ್ನಡ ಜಿಲ್ಲೆ ಆಗಿತ್ತು ಪ್ರಾರಂಭದಲ್ಲಿ. ಕಾಸರಗೋಡು ಕನ್ನಡ ಜಿಲ್ಲೆ, ಅದು ಮಲಯಾಳದಲ್ಲಿ ಸಂಪರ್ಕವೇ ಇಲ್ಲ. ಅದನ್ನು ಈ ರಾಷ್ಟ್ರದ ಭಾಷಾವಾರು ವಿಭಜನೆ ಆಗಬೇಕಂತ ನಿರ್ಧಾರ ಆಯಿತು ಗೌರ್ಮೆಂಟಿಂದ. ಆಗ ಒಂದು ಕಮಿಟಿ ಆಯಿತು. ಆ ಕಮಿಟಿಯಲ್ಲಿ, ಆ ಕಮಿಟಿಯ ಹೆಸರು ಈಗ ಮರೆತು ಹೋಗಿದೆ ನನಗೆ, ಒಂದು ಕಮಿಟಿ ಗೌರ್ಮೆಂಟ್ ಮಾಡಿದ ಕಮಿಟಿ, ಅದರಲ್ಲಿ ಒಬ್ಬ ಮಲಯಾಳಿಯನ್ನು ಕೂಡ, ಅವರು ಬ್ಯಾರಿಸ್ಟರ್ ಮಲಯಾಳಿ ಒಬ್ಬ ಇದ್ದರು. ಅವರು ಏನು ಮಾಡಿದ್ರೆ ಒಂದು ಎಲ್ಲ ತನಿಖೆವಾಗುವಾಗ ಕಾಸರಗೋಡು ಕರ್ನಾಟಕದ್ದು ಅಂತ ಎಲ್ಲರ ಹತ್ರ ಹೇಳಿದರು. ಇಲ್ಲ ಮುಖ್ಯಸ್ಥರಾದಂಥ ದೊಡ್ಡ ರಾಷ್ಟ್ರ ಹೋರಾಟಗಾರರು, ಸೆರೆಮನೆಗೆಲ್ಲ ಹೋದಂಥವ್ರು, ಉಮೇಶ್ ರಾಯರು, ಆಮೇಲೆ ಕೆಲ ಅರ್ಮದರಾದವರು ಅದನ್ನೇ ಹೇಳಿ, ಅವರು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿನಲ್ಲಿ ಅವರ ರಿಪೋರ್ಟ್ ಕೊಡುವಾಗ ಕಾಸರಗೋಡು ಕರ್ನಾಟಕದಲ್ಲ, ಅದು ಮಲಯಾಳಕ್ಕೂ ಸೇರಬೇಕು ಅಂತ ಅವರೇ ಹೇಳಿದರು ಮಲಯಾಳಿಯವರು. ಅದಕ್ಕೆ ಬಹಳ ದೊಡ್ಡ ಚಲವಳಾಯಿತು. ಶಾಲೆ ವಿದ್ಯಾರ್ಥಿಗಳು ಶಾಲೆ ಬಿಟ್ಟು ಪ್ರೊಸೆಷನ್ ಮಾಡಿದರು. ನಾವು ಪೇಪರ್ನಲ್ಲೆಲ್ಲ ನಮ್ಮ ಹೆಸರು ಹಾಕಿ ನಾವು ಸ್ಟೇಟ್ಮೆಂಟ್ ಕೊಟ್ಟೆವು. ಆಗ ಪುನಃ ಅದಕ್ಕೆ ತನಿಖೆಗೆ ಬಂದು ಒಬ್ಬರು ರಿಟೈರ್ಡ್ ಚೀಫ್ ಜಸ್ಟಿಸನ್ನು ತನಿಖೆ ಕಳಿಸಿದರು. ಅವರು ಇದು ಕಾಸರಗೋಡು ಸಂಪೂರ್ಣ ಕರ್ನಾಟಕ ಸೇರಬೇಕು ಅಂತ ದಾಖಲೆ ಮಾಡಿದ್ದಾರೆ. ಆ ದಾಖಲೆ ಸೆಂಟ್ರಲ್ ಗೌರ್ಮೆಂಟಿನ ರೆಕಾರ್ಡ್ನಲ್ಲಿ ಉಂಟು. ದಾಖಲೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇರುವಂಥದ್ದು. ಅವರೇ ಸ್ಟೇಟ್ ಗೌರ್ಮೆಂಟ್ಗೆ ಅದನ್ನು ಕಳಿಸುವುದು ಅಥವಾ ಸ್ಟೇಟ್ ಗೌರ್ಮೆಂಟ್ ಅವರ ಹತ್ರ ಕೇಳುವುದು. ಸ್ಟೇಟ್ ಗೌರ್ಮೆಂಟ್ ಇದುವರೆಗೆ ಕೇಳಲಿಲ್ಲ. ಹಾಗೆ ದಾಖಲೆ ಆಗಿದೆ ನಾನು ಕೊಡಬೇಕಂತ. ಯಾಕೆ ಕೇಳಲಿಲ್ಲ ಅಂದರೆ ಸ್ಟೇಟ್ ಗೌರ್ಮೆಂಟಿನಲ್ಲಿ ಕರ್ನಾಟಕದಲ್ಲಿ ಹೆಚ್ಚಾಗಿ ಲಿಂಗಾಯತರು ಹೆಚ್ಚು ಜನ, ಆಮೇಲೆ ಸ್ವಲ್ಪ ಗೌಡರು ಇದ್ದಾರೆ. ಅವರಿಗೆ ಇಲ್ಲಿ ಯಾರೂ ಇಲ್ಲ. ಇದು ಕಾಸರಗೋಡಲ್ಲಿ ಕರ್ನಾಟಕ ಸೇರಬೇಕು ಕಾಸರಗೋಡು ಅಂತ ರೆಕಾರ್ಡ್ ಆಗಿದೆ. ಅದನ್ನು ಕೊಡಿ ಅಂತ ಕೇಳುವಂಥವರು ಕರ್ನಾಟಕ ಸರ್ಕಾರ. ಅವರು ಸುಮ್ಮನೆ ಕೂತಾರೆ ಇದುವರೆಗೆ ಮಾತಾಡೋದಿಲ್ಲ. ಯಾಕಂದರೆ ಒಬ್ಬನಾದರೂ ಇಲ್ಲಿಂದ ಬರುವಂಥವನು ಲಿಂಗಾಯತನಾಗಲಿ ಅಥವಾ ಗೌಡನಾಗಲಿ ಇರುವುದಿಲ್ಲ. ಅವ್ರಿಗೆ ಬಂದಿರೋ ಪ್ರಯೋಜನ ಅವ್ರು ಮಾತು ಯಾರು ಹೇಳುವುದಿಲ್ಲ. ಆದರೆ ನಿಜಲಿಂಗಪ್ಪನವರು ಭಾಳ ಸಂತೋಷದಿಂದ ಅದನ್ನು ಒಪ್ಪಿದರು. ನನಗೆ ಪ್ರತಿ ವಾರಕ್ಕೆ ಒಂದು ಕಾಗದ ಬರೀತಿದ್ರು ನಿಜಲಿಂಗಪ್ಪ ಒಬ್ಬರೇ. ಹಾಗೆ ಅದು ಹಾಗೇ ಉಂಟು. ಈಗ ಅವ್ರು ಹೇಳಲಿಲ್ಲ ಎನ್ನುವುದರಿಂದ ಹಾಗೆ ಉಂಟು. ಹಾಗೆ ಅದು ನಿಜವಾಗಿ ಸರ್ಕಾರದ ಲೆಕ್ಕದಲ್ಲಿ ಸೇರಬೇಕು ಅಂತ ರೆಕಾರ್ಡ್ ಆಗಿದೆ ಸರ್ಕಾರದ ಲೆಕ್ಕದಲ್ಲಿ. ಅದನ್ನು ಸೇರಿಸುವ ಕೆಲಸ ಮಾತ್ರ ಆಗಲಿಲ್ಲ ಕರ್ನಾಟಕಕ್ಕೆ. ಯಾಕಂದರೆ ಕರ್ನಾಟಕ ಸರ್ಕಾರದ ಮುಖ್ಯಸ್ಥರನ್ನು ಕೇಳಲಿಲ್ಲ. ನಿಜಲಿಂಗಪ್ಪನವರು ಅದನ್ನು ಒಪ್ಪಿದ್ದಾರೆ, ಅದನ್ನು ಕೇಳಿದ್ದಾರೆ. ನಿಜಲಿಂಗಪ್ಪನವರು ಅಧ್ಯಕ್ಷರಾಗಿ ನಾವೇ ಈ ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಮೀಟಿಂಗ್ ಸಹ ಮಾಡಿದ್ದೇವೆ ಸೇರಬೇಕಂತ. ಆದರೆ ನಿಜಲಿಂಗಪ್ಪನವರು ಮತ್ತೆ ತೀರಿ ಹೋದ್ರಲ್ಲ ಪ್ರಾಯ ಆಯಿತು ಅವರಿಗೆ. ಹಾಗೆ ಉಂಟು ಈಗ. ಈಗ ಅದನ್ನು ನಮಗೆ ಸೇರಿಸಿ ಕೊಡಿ ಅಂತ ಒಬ್ಬ ಮಂತ್ರಿ ಕೂಡ ಕರ್ನಾಟಕದ ಬಗ್ಗೆ ಕೇಳುವುದಿಲ್ಲ. ಹೀಗೆ ಸ್ಥಿತಿಯಲ್ಲಿ ಕರ್ನಾಟಕ ಸೇರಬೇಕು ಕಾಸರಗೋಡು ಎನ್ನುವಂಥ ರೆಕಾರ್ಡ್ ಆದರೂ ಕೂಡ ಅದನ್ನು ಸೇರಿಸಬೇಕು ಅಂತ ಅವರು ಒಪ್ಪದೆ ಹಾಗೆ ಉಂಟು. ನಾವು ಅದಕ್ಕೆ ಬೇಕಾಗಿ ಬೇಕಾದಷ್ಟು ಚಳವಳ ಮಾಡಿದ್ದೇವೆ. ಜನರಿಗೆ ಗೊತ್ತಾಗಿದೆ, ಸರ್ಕಾರಕ್ಕೂ ಗೊತ್ತಾಗಿದೆ, ಮತ್ತು ಎಲ್ಲ ಮುಖಂಡರಿಗೆ ಗೊತ್ತಾಗಿದೆ. ಆದರೆ ಅವರು ಮಾತಾಡೋದಿಲ್ಲ. ಅವರು ಸೇರಿಸುವ ಕೆಲಸ ರೆಕಾರ್ಡ್ ಇರುವುದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ. ಡಿವಿಷನ್ ಆಗುವಂಥ ರೆಕಾರ್ಡ್ ಇರುವುದು ಸೆಂಟ್ರಲ್ ಗೌರ್ಮೆಂಟ್. ಆ ಸೆಂಟ್ರಲ್ ಗೌರ್ಮೆಂಟ್ನ ರೆಕಾರ್ಡನ್ನು ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕು. ಹಾಗೆ ಮಾಡಲಿಲ್ಲ ಇದುವರೆಗೆ. ಮಾಡದಿದ್ದರೂ ಕೂಡ ಈ ಕಾಸರಗೋಡು ಕರ್ನಾಟಕದ್ದೇ, ಕರ್ನಾಟಕ ಪ್ರತ್ಯೇಕ ಒಂದು ಜಿಲ್ಲೆಯಾಗಿತ್ತು ಕಾಸರಗೋಡು ಹಿಂದೆ, ಪ್ರತ್ಯೇಕ ಜಿಲ್ಲೆ ಅದು ಕರ್ನಾಟಕದಕ್ಕೆ ಸೇರಿದಂಥ ಜಿಲ್ಲೆ ಆಗಿತ್ತು.
ನಿಮ್ಮ ಜೊತೆನಲ್ಲಿ ಹೋರಾಟದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು?
ಯಾವ
ಕನ್ನಡದ ಕಾಸರಗೋಡು ಕರ್ನಾಟಕಕ್ಕೆ ಸೇರ್ಬೇಕು
ಕರ್ನಾಟಕ ಹೋರಾಟದಲ್ಲಿ ಇಲ್ಲಿನ ಬ್ರಾಹ್ಮಣರೆಲ್ಲರೂ ಹೆಚ್ಚಿನವರು, ಯಾರೂ ಕೂಡ ವ್ಯತ್ಯಾಸ ಮಾಡಲಿಲ್ಲ. ಇಲ್ಲಿ ಬ್ರಾಹ್ಮಣ ಸಮುದಾಯ ಸ್ವಲ್ಪ ಹೆಚ್ಚು, ಅದರಲ್ಲಿ ಹವೀಕರು ಹೆಚ್ಚು. ಅವರು ಎಲ್ಲರೂ ಸೇರಬೇಕಂತ ಹೇಳಿದ್ದಾರೆ. ಆ ಮಧ್ಯದಲ್ಲಿ ಬಂಟರು ಕೂಡ ಈ ಸೇರಬೇಕು ಅಂತ ಹೇಳಿದ್ದಾರೆ. ಅವರು ಮಲಯಾಳಕ್ಕೆ ಸೇರಲಿಕ್ಕೆ ಅವರು ಅಪೇಕ್ಷೆ ಪಡಲಿಲ್ಲ. ಅವರು ಏನು ಅಪೇಕ್ಷೆ ಪಡೆದಿದ್ದರು ಅದನ್ನು ಕೇಳಿ ಅದನ್ನು ತಕ್ಕೊಂಡು ಬರುವಂಥ ಕಾನೂನು ಪ್ರಕಾರ ಪ್ರಯತ್ನ ಮಾಡುವವರು ಯಾರೂ ಹೇಳಿದ್ದಾರೆ. ಹೀಗೆ ತೊಂದರೆ ಆಯಿತು.
ಈಗ ಹೇಗಿದೆ ಕನ್ನಡ ಪರಿಸ್ಥಿತಿ?
ಈಗ ಕನ್ನಡದ ಪರಿಸ್ಥಿತಿ, ಕನ್ನಡಿಗರಿಂದ ಕನ್ನಡ ಶಾಲೆಗಳು ಉಂಟು. ಆದರೆ ಕನ್ನಡಕ್ಕೆ ಸೇರ್ತದೆ ಎನ್ನುವುದು ರೆಕಾರ್ಡ್ ಆಗಿದೆ ಅನ್ನೋದು ಕನ್ನಡಿಗರಿಗೆ ಗೊತ್ತುಂಟು. ಸೇರಲಿಲ್ಲ ಅದು ಹಾಗೆ ಉಂಟು. ಅದರಿಂದ ಕನ್ನಡಕ್ಕೆ ಸೇರದೇ ಇರುವುದಿಲ್ಲ ಎನ್ನುವ ಭಾವನೆ ಕನ್ನಡದಲ್ಲಿ ಉಂಟು. ಕನ್ನಡಿಗರಿಗೆ ನಾ ಹೆಚ್ಚು ಪರಿಚಯ ಆಗೋದು ಒಳ್ಳೆಯ ಕವಿಯಂತುವೆ. ನನ್ನ ಕವಿತೆಗಳು ಸುಮಾರು 35 ಕವಿತಾ ಪುಸ್ತಕಗಳು ಉಂಟು. ನನ್ನ ಕವಿತಾ ಪುಸ್ತಕಗಳು ಎಲ್ಲವೂ ಅತ್ಯಂತ ಒಳ್ಳೆಯ ಪ್ರಸಾರದವು. ಆ ಪುಸ್ತಕಗಳು ಪ್ರಕಟ ಮಾಡಿದ ಕೂಡಲೇ ಯೂನಿವರ್ಸಿಟಿಯ ಟೆಕ್ಸ್ಟ್ ಆಗ್ತಿತ್ತು. ನನ್ನೆಲ್ಲ ಪುಸ್ತಕಗಳು ಅವುಗಳನ್ನು ಎಲ್ಲ ಪಡ್ಕೊಂಡು ಓದುವುದು ಯಾರಿಗಾದರೂ ಕಷ್ಟವಾದರೆ ಅದನ್ನು ಸ್ವಲ್ಪ ಚೆನ್ನಾಗಿ ಒಂದು ಸಂಗ್ರಹಿಸಬೇಕಂತೇಳಿ ನಾನು ಶತಮಾನದ ಗಾನ ಅಂತ ಪುಸ್ತಕ ನಾನೇ ಎಡಿಟ್ ಮಾಡಿದೆ. ಎಡಿಟ್ ಮಾಡಿ ಒಂದೊಂದು ಸಬ್ಜೆಕ್ಟಿಗೆ ಇರುವಂಥ ವಿಷಯ, ರಾಷ್ಟ್ರ, ದೇಶ, ಮತ್ತು ಒಂದು ಗ್ರಾಮದ ಅಭಿವೃದ್ಧಿ, ಇದನ್ನೆಲ್ಲ ಸೇರಿಸಿಕೊಂಡು ಒಂದೊಂದು ವಿಭಾಗವನ್ನು ಬೇರೆ ಬೇರೆ ಮಾಡಿ ಒಂದು ಪುಸ್ತಕ ಮಾಡಿದೆ. ಆ ಪುಸ್ತಕ ತುಂಬ ಜನರಿಗೆ ಪ್ರಿಯವಾಗಿದೆ. ಯಾಕಂದರೆ ನನ್ನ ಎಲ್ಲ ಕವನ ಸಂಗ್ರಹಗಳು ಸುಮಾರು 50 ಪುಸ್ತಕಗಳ ಸಂಗ್ರಹ ಉಂಟು. ಹಾಗಾಗಿ ಅದಕ್ಕೆ ಕರ್ನಾಟಕ ಗೌರ್ಮೆಂಟು 6,000 ರೂಪಾಯಿ ಬಹುಮಾನ ಕೊಟ್ಟಿದೆ ನನಗೆ ಆ ಪುಸ್ತಕಕ್ಕೆ. ಅಲ್ಲಿ 4 ಜನ ಕನ್ನಡಿಗ ಲೇಖಕರಿಗೂ ನನಗೂ 56,000 ರೂಪಾಯಿ ಬಹುಮಾನ ಕೊಟ್ಟಿದೆ. ಆ ಪುಸ್ತಕ ಒಳ್ಳೆಯ ಪಾಪ್ಯುಲರ್ ಪುಸ್ತಕ. ಅದು ಪ್ರತ್ಯೇಕ ಅಲ್ಲ, ಅದು ನನ್ನ ಎಲ್ಲ ಕವನ ಸಂಗ್ರಹಗಳಿಂದ ಸಂಗ್ರಹ ಮಾಡಿದಂಥ ಪುಸ್ತಕ. ಅದರ ಪ್ರಾರಂಭದ ಒಂದು ಪದ್ಯ ಮಾತ್ರ ಲಹರಿ ಎನ್ನುವಂಥದ್ದನ್ನು ನಾನು ಅದಕ್ಕಾಗಿಯೇ ಬರೆದಿದ್ದೇನೆ. ಬಾಕಿ ಎಲ್ಲ ಅದು ಇದು ಪುಸ್ತಕ. ಕೊನೆಗೆ ನನ್ನ ಪ್ರಾರ್ಥನೆ ಉಂಟು, ಅದನ್ನು ಹೇಳ್ತೇನೆ. ಪ್ರಾರ್ಥನೆ ಇದನ್ನು ಬಾನಿನಲ್ಲಿ, ಬಯಲಲ್ಲಿ, ಕಡಲಲ್ಲಿ, ಸಿಡಿಲಲ್ಲಿ, ಎಲ್ಲೆಲ್ಲೂ ನೀನಿರುವೆ ದೇವ ದೇವ. ಕಲ್ಲಿನಲ್ಲಿ, ಹೆಸರಿನಲ್ಲಿ, ಆಡಿನಲ್ಲಿ, ಬೀಡಿನಲ್ಲಿ, ಸರ್ವತ್ರ ನೆಲೆಸಿರುವೆ ದೇವ ದೇವ. ಪುಷ್ಪ ಪರಿಮಳದಲ್ಲಿ, ಸಂಗೀತನಾದರಲ್ಲಿ ನಿನ್ನ ಸನ್ನಿಧಿಯುಂಟು ದೇವ ದೇವ. ಹೆತ್ತಡರ ಪ್ರೀತಿಯಲ್ಲಿ ಮತ್ತೆ ಗುಣ ನೀತಿಯಲ್ಲಿ ನಿತ್ಯ ನೀ ನೆಲೆಸಿರುವೆ ದೇವ ದೇವ. ದುಡಿಯುವರ ದುಃಖದಲ್ಲಿ, ದುಡಿಸುವರ ಸುಖದಲ್ಲಿ ನಿನ್ನ ಪ್ರೇರಣೆಯುಂಟು ದೇವ ದೇವ. ಹಗಲಲ್ಲಿ, ರಾತ್ರಿಯಲ್ಲಿ, ಸ್ವಪ್ನ ಜಾಗೃತಿಯಲ್ಲಿ ಸಲಹುತಿಯ ದೇವ ದೇವ. ಸೂರ್ಯ ಚಂದ್ರ ಗಡನ, ನಕ್ಷತ್ರ ಗ್ರಹಗಣ ಎಲ್ಲವೂ ನಿನ್ನ ಗುಣ ದೇವ ದೇವ. ವೇದ ಪೌರಾಣಗಳು, ಬೈಬಲ್ ಕುರಾನಗಳು ನಿನ್ನನೆಯೇ ಹೊಗಳುತ್ತೀಯ ದೇವ ದೇವ. ರಾಮಜಿನ ಗೌತಮರು, ಯೇಸು ಪೈಗಂಬರರು ಎಲ್ಲರೂ ನಿನ್ನವರು ದೇವ ದೇವ. ಸಕಲ ಮತ ಧರ್ಮಗಳು, ನಿಖಿಲ ಜಗಜೀವಿಗಳು ನಿನ್ನಮಲ ಲೀಲೆಗಳು ದೇವ ದೇವ. ಮೃಷ್ಟಾನ್ನ ಉಣುವವರ, ಉಪವಾಸವಿರುವವರ ನೀ ನಿತ್ಯ ನೋಡುತ್ತೀಯ ದೇವ ದೇವ. ಹಿರಿತನವ, ಬಡತನವ, ಗೆಳೆತನವ, ಹಗೆತನವ ನೀ ಪರೀಕ್ಷಿಸುತ್ತಿರುವ ದೇವ ದೇವ. ಮಗುಗೆ ಮೊಲೆಯೂಡುತ್ತಿಲ್ಲ, ನಗುತ ಶಿಶು ಆಡುತ್ತೇನೆ, ನೀನದರ ಬಳಿ ಇರುವ ದೇವ ದೇವ. ಮಗುತನವ, ಮುರಿತನವು, ಹಗೆತನವು, ಮರಣವು ಎಲ್ಲ ನಿನ್ನೆಯ ಬಯಕೆ ದೇವ ದೇವ. ಎಲ್ಲೆಲ್ಲೂ ನೀನಿರುವೆ, ಎಲ್ಲ ಕಾಲಕ್ಕೂ ಇರುವೆ. ಸರಳಿತ ಸದ್ಗುರುವೆ ದೇವ ದೇವ. ಸನ್ಮಾರ್ಗದಲ್ಲಿ ನಡೆಸು, ಸರ್ಗತಿಯನೇ ಕೊಡಿಸು, ಸರ್ವಾತ್ಮನೇ ಹರಸು ದೇವ ದೇವ.